హరి ఓం శ్రీ గురుభ్యో నమః. అభ్రమం భంగరహితం అజడం విమలం సదా ఆనందతీర్థమతులం భజేతాపత్రయాపహం నిత్యా సిద్ధాంత దుద్ధాంత విధ్వంసన శిక్షణ జయతీర్థకత నిర్భాసతాం నో హృదంబరే మత్తికల్పితకల్పోయం ప్రత్యర్థికేసరి వ్యాసతీర్థగురుర్భూయాత్ అస్మదిష్టాత్సిద్ధయే తపో విద్యావిరత్యాది సద్గుణోగాకరానహం వాదిరాజగురూనుండి హైగ్రీవదాశ్రయాన్ పూజ్యాయ రాఘవేంద్రాయ సత్ధర్మరతాయ చ భజతాం కల్పవృక్షాయ నమతాం కామధేనవే దుర్వాదిధ్వాంత్రవయే వైష్ణవేంది వరేందవే శ్రీరాఘవేంద్ర గురవే నముచ్చుదయాళవే ఆపాదమౌళి పర్యంతం గురూణామాప్తిం స్మరేత్ తేన విఘ్నాః ప్రణశ్యంతి సిద్ధించ మనోరథాః. హరి ఓం శ్రీ గురుభ్యో నమః. నారాయణ, నావు భగవద్గీతయల్లి ఎరణ్య అధ్యాయదల్లి లాస్ట్ క్లాస్ నల్లి 21నే శ్లోక వేదావినాశనం నిత్యం ఏనమదమయం కథం సపురుష పార్థ కం ఘాతయతి హంతికం, అదక్కే ಗೀತಾವೃತಿ ಪರವಾದ ಅರ್ಥವನ್ನು ನೋಡಿದ್ದೀವಿ. ಅದಕ್ಕೆ ಮುಂಚೆ ಅದಕ್ಕೆ ಭಾಷ್ಯ ತಾತ್ಪರ್ಯ ಎಲ್ಲ ನೋಡಿ ಆಯಿತು. ಈಗ 22ನೇ ಶ್ಲೋಕ, ಅದಕ್ಕೆ ಭಾಷ್ಯ ತಾತ್ಪರ್ಯ ಆಮೇಲೆ ಗೀತಾವೃತಿಯ ವಾಕ್ಯಗಳು ಏನಿದೆ ಅದನ್ನ ನೋಡೋಣ. ಇದು 22ನೇ ಶ್ಲೋಕ, ನಾವು ಬಹಳ ಪ್ರಸಿದ್ಧವಾಗಿರುವಂತಹ ಬಹಳ ಜನ ಕೇಳಿರುವಂತಹ ಶ್ಲೋಕ ಇದು. ಏನಂದ್ರೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ ಅಂಥೇಳಿ. ಈ ಮುಂಚೆ ಹೇಳಿದ ಶ್ಲೋಕಗಳಲ್ಲಿ ಅನೇಕ ಮೋಸ್ಟ್ ಆಫ್ ದ ವರ್ಸಸ್ ನಲ್ಲಿ ಆ ಶ್ಲೋಕಗಳನ್ನು ಪರಮಾತ್ಮ ಪರವಾಗಿ ಜೀವಪರವಾಗಿ ಎರಡು ವಿಧವಾಗಿ ಅರ್ಥ ಮಾಡಬಹುದು ಅನ್ನುವಂಥದ್ದು ನೋಡಿದ್ದೀವಿ. ಈ ಶ್ಲೋಕ ಮಾತ್ರ ಇದು ಜೀವನಿಗೆ ಅಪ್ಲೈ ಆಗುವಂತಹದ್ದು ಶ್ಲೋಕ. ಪರಮಾತ್ಮ ಈ ಶ್ಲೋಕಕ್ಕೆ ಪರಮಾತ್ಮ ಪರವಾಗಿ ಏನ್ ನೋಡಬಹುದು ಅಂದ್ರೆ, ಜೀವನಿಗೆ ಈ ಲಕ್ಷಣ ಪರಮಾತ್ಮ ಕೊಟ್ಟಿದ್ದಾನೆ, ಈ ಪ್ರಾಪರ್ಟಿ ಪರಮಾತ್ಮ ಕೊಟ್ಟಿದ್ದಾನೆ, ಜೀವನನ್ನು ಒಂದು ಅಸ್ವತಂತ್ರನಾಗಿ ಮಾಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಜೀವನಿಗಿರುವ ಈ ಒಂದು ಲಕ್ಷಣ ಪರಮಾತ್ಮನಿಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಈ ಶ್ಲೋಕ ಏನ್ ಹೇಳತ್ತಂದ್ರೆ, ವಾಸಾಂಸಿ ಜೀರ್ಣಾನಿ, ವಾಸಾಂಸಿ ಅಂದ್ರೆ ಬಟ್ಟೆಗಳು, ಜೀರ್ಣಾನಿ ಅಂದ್ರೆ ನಮಗೆ ಜೀರ್ಣವಾಗಿ ಬಿಟ್ಟಂತಹ ಬಿಕಮ್ಸ್ ಓಲ್ಡ್ ಅಂಡ್ ಛಿದ್ರವಾಗಿ ಹಳೆಯದಾಗಿ ಬಿಟ್ಟಿರುವಂತಹ ಒಂದು ಜೀರ್ಣಾವಸ್ಥೆಗೆ ಬಂದಿರುವಂತಹ ಬಟ್ಟೆಗಳನ್ನು ನಾವು ಹೇಗೆ ಆದರೆ ಬಿಟ್ಟು ಬಿಟ್ಟು ಸಮ್ ನಮ್ಮ ವಸ್ತ್ರಗಳು ದೇ ಗೆಟ್ ಟೋರ್ನ್ ಆರ್ ದೇ ಗೆಟ್ ಡಿಸ್ಟ್ರಾಯ್ಡ್, ಅದು ನಾಶವಾದ ಮೇಲೆ ವಿ ಜಸ್ಟ್ ಗೆಟ್ ನ್ಯೂ ಕ್ಲೋತ್ಸ್, ವಿ ಜಸ್ಟ್ ಡಿಸ್ಕಾರ್ಡ್ ದ ಓಲ್ಡ್ ಕ್ಲೋತ್ಸ್. ಹೇಗೆ ಹಳೆಯ ಬಟ್ಟೆಗಳನ್ನು ತೆಗೆದುಬಿಟ್ಟು ಹೊಸ ಬಟ್ಟೆಗಳನ್ನು ನಾವು ಸ್ವೀಕಾರ ಮಾಡ್ತೀವೋ ತಗೊಳ್ತೀವೋ ಅದೇ ವಿಧವಾಗಿ ಅಂತ ಹೇಳ್ತಾ ಇದ್ರು. ಸೊ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ, ಯಥಾ ಹೇಗೆ ಆದರೆ ಜೀರ್ಣಾನಿ ಜೀರ್ಣವಾದಂತಹ ವಾಸಾಂಸಿ ವಸ್ತ್ರಗಳನ್ನು ವಿಹಾಯ ಬಿಟ್ಟುಬಿಟ್ಟು ನವಾನಿ ಹೊಸದಾದಂತಹ ವಸ್ತ್ರಗಳನ್ನು ನರಹ ಮನುಷ್ಯ ಅಪರಾಣಿ ಬೇರೆ ವಸ್ತ್ರಗಳನ್ನು ಗೃಹ್ಣಾತಿ ಸ್ವೀಕಾರ ಮಾಡ್ತಾನೋ ತಥಾ ಅದೇ ವಿಧವಾಗಿ ಶರೀರಾಣಿ ಶರೀರಗಳನ್ನು, ಎಂತಹ ಶರೀರಗಳನ್ನು, ಜೀರ್ಣಾನಿ ಶರೀರಾಣಿ, ಜೀರ್ಣವಾದಂತಹ ಹಳೆಯದಾಗಿ ನಮಗೆ ಓಲ್ಡ್ ಏಜ್ ನಲ್ಲಿ ಜರ್ಜರವಾಗಿರುವಂತಹ ಆ ದೇಹಗಳನ್ನು, ಶರೀರಾಣಿ ದೇಹಗಳನ್ನು ವಿಹಾಯ ಬಿಟ್ಟುಬಿಟ್ಟು ನವಾನಿ ಹೊಸದಾದಂತಹ ದೇಹ ಅನ್ಯಾನಿ ದೇಹಾನಿ ಬೇರೆ ದೇಹಗಳನ್ನು, ದೇಹಿ ದೇಹ ಉಳ್ಳವನಾದಂತಹ ಈ ಜೀವ ಹೇಗಾದ್ರೆ ತಾನು ಸ್ವೀಕಾರ ಮಾಡ್ತಾನೋ, ಅಂದ್ರೆ ಆ ಬಟ್ಟೆಗಳನ್ನು ಹೇಗೆ ಬಿಟ್ಟು ಹೊಸ ಬಟ್ಟೆಗಳನ್ನು ಸ್ವೀಕಾರ ಮಾಡ್ತಾನೋ ತತ ಹಾಗೆ ಹೊಸ ಬಟ್ಟೆ ಜೀರ್ಣವಾದ ದೇಹಗಳನ್ನು ಬಿಟ್ಟು ಹೊಸ ದೇಹವನ್ನು ಜೀವ ತಾನು ಸ್ವೀಕಾರ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಶ್ಲೋಕದಲ್ಲಿ ನಮಗೇನಂದ್ರೆ ಮುಂಚೆ ಹೇಳಿದ ಕೆಲವು ಭಾವಗಳನ್ನು ಇಲ್ಲಿ ಸ್ಪಷ್ಟೀಕರಿಸಿದ್ದಾರೆ. ಹೇಗೆಂದ್ರೆ, ಉದಾಹರಣೆಗೆ 20ನೇ ಶ್ಲೋಕದಲ್ಲಿ ನಮಗೆ ಒಂದು ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಏನು? ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನಹನ್ಯತೆ ಹನ್ಯಮಾನೆ ಶರೀರ ಅಂತ ಹೇಳಿದಾಗ ಪುರಾಣ ಅನ್ನುವ ಶಬ್ದವನ್ನು ಜೀವನಿಗೆ ಅಪ್ಲೈ ಮಾಡಿದ್ದಾರೆ. ಪುರಾಣ ಅಂದ್ರೆ ಏನು? ಪುರಾಣಿ ಅಣತಿ ಅಂದ್ರೆ ಒಂದು ಪುರ ಅಂದ್ರೆ ದೇಹಗಳನ್ನು ಅಣತಿ ಬಿಟ್ಟು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೇಗೆ ಹೋಗ್ತಾನೋ ಜೀವ ಅನ್ನೋದು ಅದಕ್ಕೆ ಪುರಾಣ ಅಂತ ಕರೀತಾರೆ. ಪುರಾಣಿ ಅಂದ್ರೆ ದೇಹವನ್ನು ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುವಂತಹ ಆ ಜೀವನಿಗೆ ಪುರಾಣ ಅಂತ ಕರೀತಾರೆ. ಅಲ್ಲಿ ಪುರಾಣಿ ಅನತಿ ಗಚ್ಚತಿ ಇತಿ ಪುರಾಣ ಅಂತೇಳಿ. ಸೊ ಆ ಭಾವವನ್ನೇ ಇಲ್ಲಿ ನಮಗೆ ವಿಸ್ತಾರ ಮಾಡಿ ಒಂದು ಉದಾಹರಣೆ ಸಹಿತವಾಗಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಕಡೆ ನಮಗೆ ಒಂದು ಶ್ಲೋಕ ಮುಂಚೆ ಒಂದು ಕಡೆ ಏನ್ ಹೇಳ್ತಾರೆ ಅಂದ್ರೆ, ನಮಗೆ ಈ ದೇಹಗಳನ್ನು ಜೀವ ಬಿಟ್ಟು ಅಂದ್ರೆ ಹಿ ಕೌಮಾರಂ ಯೌವನಂ ಜರ ಅನ್ನುವ ಶ್ಲೋಕದನ್ನು ನೋಡಿದಾಗ ಕೌಮಾರಾವಸ್ಥೆ ಅಂದ್ರೆ ಬಾಲ್ಯಾವಸ್ಥೆಯಿಂದ ಮುದಕತನವರೆಗೂ ಕೂಡ ದೇಹಗಳನ್ನು, ಪುರಾಣ ಅಂದ್ರೆ ಏನು, ಎರಡು ದೇಹಗಳನ್ನು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ತಾನೆ ಅಂದ್ರೆ, ವೆನ್ ಎ ಪರ್ಸನ್ ಇಸ್ ಬಾರ್ನ್ ಇನ್ಫೆಂಟ್ರಿನಲ್ಲಿ ಇನ್ಫೆಂಟ್ ಬಾಡಿ ಇರುತ್ತೆ, ಅದನ್ನು ಬಿಟ್ಟು ಯಾವ ಕೌಮಾರದ ಬಾಡಿ, ಅದಾದ ಮೇಲೆ ಅಡಾಲಸೆಂಟ್ ಬಾಡಿ, ಯೂತ್ ಬಾಡಿ, ಮಿಡಲ್ ಏಜ್ ವಾರ್ಡ್ ಅಷ್ಟೇ ಅಲ್ಲದೆ ಅದು ಬೇರೆ 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 ದೇಹಗಳನ್ನು ಅನೇಕ ದೇಹಗಳನ್ನು ಧಾರಣ ಮಾಡ್ತಾನೆ. ಆದರೆ ಅದು ನಮಗೆ ಪ್ರತ್ಯಕ್ಷಕ್ಕೆ ಗೋಚರವಾಗುವಂತಹ ತಿಳಿದಂತಹ ವಿಷಯ ಅಷ್ಟೇ ಅಲ್ಲದೆ ಅದಕ್ಕೆ ಇನ್ನೂ ಎಕ್ಸ್ಟೆಂಡೆಡ್ ಆಗಿ ನಾವು ನೋಡಬೇಕು. ಪುರಾಣಿ ಅನತಿ ಅಂದ್ರೆ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋದಾಗ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತಾನೆ ಅನ್ನೋದು ನಮಗೆ ಮುಖ್ಯವಾದ ಅಂಶ. ನಮಗೆ ಒಂದೇ ಜನ್ಮದಲ್ಲಿ ದೇಹಗಳನ್ನು ಚೇಂಜ್ ಮಾಡೋದು ಪ್ರತ್ಯಕ್ಷಕ್ಕೆ ಗೋಚರವಾಗುತ್ತೆ, ವಿ ಕ್ಯಾನ್ ಪರ್ಸೀವ್ ಇಟ್. ಆದರೆ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗುವ ಜೀವದ ಲಕ್ಷಣವನ್ನು ನಾವು ಪ್ರತ್ಯಕ್ಷದಿಂದ ನೋಡಲಿಕ್ಕೆ ಅಷ್ಟಾಗೋದಿಲ್ಲ. ದೇರ್ ಮೇ ಬಿ ಸಮ್ ರೇರ್ ಕೇಸಸ್ ನಲ್ಲಿ ಗೊತ್ತಾಗಬಹುದು, ಬಟ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ವಿ ಡೋಂಟ್ ಪರ್ಸೀವ್ ಜೀವ ಗೋಯಿಂಗ್ ಫ್ರಮ್ ಒನ್ ಬಾಡಿ ಇನ್ ಒನ್ ಜನ್ಮ ಟು ಅನದರ್ ಬಾಡಿ ಇನ್ ಅನದರ್ ಜನ್ಮ. ಅದು ನಮಗೆ ಪ್ರತ್ಯಕ್ಷ ಗೋಚರವಾಗೋದಿಲ್ಲ. ಅದನ್ನು ನಮಗೆ ಮುಖ್ಯವಾಗಿ ತಿಳಿಸುವಂತಹ ಅಂಶ ಯಾವುದಂದ್ರೆ ಆಗಮ ಪ್ರಮಾಣಗಳು ಮುಖ್ಯವಾಗಿ ತಿಳಿಸುತ್ತೆ. ಸೊ ಇಲ್ಲಿ ಅದಕ್ಕನ್ನು ಒಂದು ಉದಾಹರಣ ರೂಪಕವಾಗಿ ನಮಗೆ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ಥ್ರೂ ಎನ್ ಎಕ್ಸಾಂಪಲ್ ದೇ ಆರ್ ಕ್ಲಾರಿಫೈಯಿಂಗ್ ದಟ್ ಥಾಟ್. ಸೊ ಒಂದು ಕ್ಲಿಯರ್ ಥಾಟ್ ನಮಗೆ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಹೀಗೆ ಹೇಳುವುದರ ಮೂಲಕವಾಗಿ ನಮಗೆ ಇನ್ನೊಂದು ಕೂಡ ಆಗುತ್ತೆ. ಜೀವನಿಗೆ ಆ ಜರ್ಜರವಾದ ಹಳೇ ದೇಹ ಬಂದಾಗ ಆ ದೇಹ ಬರುವುದೂ ಜೀವನ ಕೈಲಿಲ್ಲ. ಆ ದೇಹವನ್ನು ಹಳೇ ಮುದುಕ ದೇಹವನ್ನು ಓಲ್ಡ್ ಏಜ್ ಬಾಡಿಯನ್ನು ಬಿಟ್ಟು ಬಿಟ್ಟು ಬೇರೆ ದೇಹಕ್ಕೆ ಹೋಗೋದೂ ಜೀವನ ಕೈಲಿಲ್ಲ. ಇವೆಲ್ಲವೂ ಜೀವನ ಕೈಲಿಲ್ಲ ಅಂದ್ರೆ ಆ ಜೀವನ ಅಸ್ವತಂತ್ರ, ಪರಮಾತ್ಮ ಒಬ್ಬನೇ ಸ್ವತಂತ್ರ ಅನ್ನುವುದು ಕೂಡ ನಮಗೆ ಇದಕ್ಕೆ ಇದರಿಂದ ಗೊತ್ತಾಗುತ್ತೆ. ಅಂದ್ರೆ ಜನನ ಮರಣಗಳಂದ್ರೆ ಏನು ಅಂದ್ರೆ ವಾಟ್ ಈಸ್ ಬರ್ತ್ ವಾಟ್ ಈಸ್ ಡೆತ್ ಅಂದ್ರೆ ಬರ್ತ್ ಈಸ್ ನಥಿಂಗ್ ಬಟ್ ಅಕ್ವೈರಿಂಗ್ ಎ ಬಾಡಿ ಇಸ್ ಬರ್ತ್. ಡೆತ್ ಅಂದ್ರೆ ಡೆತ್ ಈಸ್ ನಥಿಂಗ್ ಬಟ್ ಲೀವಿಂಗ್ ಔಟ್ ಎ ಬಾಡಿ ಇಸ್ ಡೆತ್. ನಿಜವಾಗಿ ಜೀವನಿಗೆ ಸಾವು ಇಲ್ಲ ಹುಟ್ಟು ಇಲ್ಲ, ಬಾಡಿಗೆ ಸಾವು ಇಲ್ಲ ಹುಟ್ಟಿಲ್ಲ, ಬಿಕಾಸ್ ಬಾಡಿ ಇಸ್ ಜಡ ಪದಾರ್ಥ. ಜಡ ಪದಾರ್ಥಕ್ಕೆ ಹುಟ್ಟು ಸಾವು ಇಲ್ಲ, ಚೇತನವಾದ ಜೀವ ನಿತ್ಯನಾಗಿದ್ದಾನೆ ಅವನಿಗೆ ಹುಟ್ಟು ಸಾವು ಇಲ್ಲ, ಮತ್ತೆ ಹುಟ್ಟು ಸಾವು ಏನು, ಬಟ್ ವಿ ಸಿ ಪೀಪಲ್ ಆರ್ ಬಾರ್ನ್, ಪೀಪಲ್ ಆರ್ ಡೈ, ವಿ ಸಿ ಎವೇ, ಐ ಮೀನ್ ದಿನ ದಿನ ನೋಡ್ತಾನೆ ಇರ್ತೀವಿ. ಇದು ಹೇಗೆ ಅಂದ್ರೆ ಈ ದೇಹ ಬರುವುದೇ ಜೀವನ ಜನ್ಮ, ದೇಹ ಬಿಡುವುದೇ ಮರಣ. ಅದಕ್ಕೆ ಜನನ ಮರಣಗಳು ಅಂದರೆ ಶರೀರ ಬರುವುದು, ಶರೀರ ಹೋಗುವುದು ಅಷ್ಟೇ ಹೊರತೆ ದೇರ್ ಇಸ್ ನಥಿಂಗ್ ಎಲ್ಸ್ ಅನ್ನೋದು ನಾವು ತಿಳ್ಕೋಬೇಕಾಗಿದೆ ವಿಷಯ. ಅದಕ್ಕೆ ಭಾಷ್ಯದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ, ದೇಹಾತ್ಮ ವಿವೇಕ ಅನುಭವಾರ್ಥಂ ದೃಷ್ಟಾಂತಂ ಆಹ ವಾಸಾಂಸಿ ಇತಿ ಅಂತೇಳಿ. ದೇಹಕ್ಕಿಂತ ಬೇರೆಯಾದಂತಹ ಒಂದು ಆತ್ಮ ಇದೆ ಅನ್ನುವ ನಮ್ಮ ಅನುಭವವನ್ನು ನಮಗೆ ಸ್ಪಷ್ಟೀಕರಿಸಿ ಅದಕ್ಕೆ ಒಂದು ದೃಷ್ಟಾಂತ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ವಾಸಾಂಸಿ ಅನ್ನುವ ಈ ಶ್ಲೋಕದಲ್ಲಿ ಅನ್ನೋದು ಹೇಳ್ತಾ ಇದ್ದಾರೆ. ಅಂದ್ರೆ ಹಿಂದೆ ಹೇಳಿದಂತಹ ದೇಹಿನೋಸ್ಮಿನ್ಯತಾ ದೇಹೇ ಕೌಮಾರಂ ಇವನಂಜರ ಅನ್ನುವ ಶ್ಲೋಕದಲ್ಲಿ ಹೇಳಿದಂತಹ ಆ ದೇಹ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಪ್ರಯಾಣ ಮಾಡುವುದು, ಅಷ್ಟೇ ಅಲ್ಲದೆ ಒಂದು ಜನ್ಮದಲ್ಲಿಂದ ಇನ್ನೊಂದು ಜನ್ಮಕ್ಕೆ ಪ್ರಯಾಣ ಮಾಡುವ ವಿಷಯವನ್ನು ಕೂಡ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಜೀವಸ್ಯಾಪಿ ಶರೀರ ಸಂಯೋಗ ವಿಯೋಗವು ಏವ ಜನಿಮೃತಿ ಯತಃ ತಥೋ ನ ದುಃಖ ಕಾರಣಮಿತ್ಯಾಹ ವಾಸಾಂಸಿ ಇತಿ. ಅಂದ್ರೆ ಈ ವಾಸಾಂಸಿ ಇತಿ ಅನ್ನುವ ಉದಾಹರಣೆಯನ್ನು ನಮಗೆ ತಿಳಿಸುವುದಕ್ಕೆ ಕಾರಣವೇನು ಅಂದರೆ ಅರ್ಜುನನ ವಿಷಾದ ನೋಡ್ರಿ. ಅರ್ಜುನ ಏನು, ಅಯ್ಯೋ ಭೀಷ್ಮ ದ್ರೋಣಾದಿಗಳು ಈ ಯುದ್ಧದಲ್ಲಿ ಸತ್ತೋದ್ರೆ ನನಗೆ ಬಹಳ ದುಃಖವಾಗುತ್ತಲ್ಲವಾ, ಏನು ಮಾಡಬೇಕು ನಾನು ಅಂತ ಹೇಳಿದ್ರೆ, ಜ್ಞಾನಿಯಾದ ಅರ್ಜುನನೇ ನೀನು ಜ್ಞಾನಿಯ ದೃಷ್ಟಿಯಲ್ಲಿ ನೋಡು, ಜ್ಞಾನಿಗಳು ಆದವರು ನಮಗೆ ದುಃಖವಾಗುತ್ತೆ, ನಮಗೆ ನಮ್ಮವರು ಕ್ಲೋಸ್ ಪೀಪಲ್ ಹೋದ್ರೆ ದುಃಖವಾಗುತ್ತೆ, ಅದೆಲ್ಲ ಸಹಜವಾದ ವಿಷಯಗಳು. ಆದರೆ ಜ್ಞಾನಿಯಾದವರು ಅದನ್ನು ಬಹಳ ಕ್ಷುಣ್ಣವಾಗಿ ಪರಿಶೀಲನೆ ಮಾಡಿ ನೋಡ್ತಾರೆ. ಏನು, ಜೀವಸ್ಯಾಪಿ ಜೀವನಿಗೆ ಕೂಡ ಶರೀರ ಸಂಯೋಗ ವಿಯೋಗವೇವ, ಶರೀರ ಸಿಗುವುದು ಶರೀರ ಬಿಡುವುದು ಇದೇ ಜನ್ಮ ಮೃತಿ ಅನ್ನುವುದು ಯತಃ ತತಃ. ಆ ಕಾರಣದಿಂದ ಹೇಗಾದ್ರೆ ಈ ಉದಾಹರಣೆಯನ್ನು ಕೊಟ್ಟಿದ್ದಾರೋ ಆ ಉದಾಹರಣೆಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ನ ದುಃಖ ಕಾರಣಮಿತ್ಯಾಹ ವಾಸಾಂಸೀತಿ ಅಂದ್ರೆ ಅಂದ್ರೆ ದುಃಖ ಕಾರಣವಾಗಲಾರದು, ಜನನ ಮರಣಗಳು ದುಃಖ ಪಡುವುದಕ್ಕೆ ಕಾರಣವಾಗಲಾರವು ಜ್ಞಾನಿಯಾದವರಿಗೆ. ಯಾಕಂದ್ರೆ ಅವರು ವಾಸಾಂಸಿ ಜೀರ್ಣಾನಿ ಅನ್ನುವ ದೃಷ್ಟಾಂತವನ್ನು ನಿಜವಾಗಿ ಅನುಸಂಧಾನಕ್ಕೆ ತಂದುಕೊಳ್ತಾರೆ, ರಿಯಲಿ ಅಬ್ಸಾರ್ಬ್ ಥಾಟ್, ಆ ಥಾಟ್ ಅಬ್ಸಾರ್ಬ್ ಮಾಡಿಕೊಳ್ತಾರೆ, ಕೋಸ್ಕರ ಅವರಿಗೆ ದುಃಖಕ್ಕೆ ಕಾರಣವಾಗುವುದಿಲ್ಲ ಜನನ ಮರಣಗಳು ಅನ್ನೋದು ನಮಗೆ ಒಂದು ಸ್ಪಷ್ಟವಾದ ಅಂಶವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಬಾಲ್ಯದ ಅವಸ್ಥೆಯಲ್ಲಿ ಶರೀರ ಬದಲಾಗೋದು, ಆಮೇಲೆ ಯೌವನದಲ್ಲಿ ಬೇರೆ ಶರೀರ ಬರೋದು, ಅದು ಹೋಗಿ ದುಃಖ ಮುದಕತನದಲ್ಲಿ ಬೇರೆ ಶರೀರ ಬರೋದು, ಎಲ್ಲ ಬಂದ್ರೆ ನಮಗೆ ದುಃಖ ಆಗ್ತಾ ಇಲ್ಲ. ಆದರೆ ಒಂದು ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋದಾಗ ದುಃಖ ಆಗುತ್ತೆ. ಯಾಕೆ ಅಂದ್ರೆ ನಮಗೆ ಅದಕ್ಕೆ ಬೇಕಾದ ಜ್ಞಾನ ಪರಿಪಕ್ವತೆ ಆಗಲಿಲ್ಲ, ಕೋಸ್ಕರ ನಮಗೆ ದುಃಖವಾಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಸೊ ಅದಕ್ಕೆ ವಿವೃತಿಯಲ್ಲಿ ಈ ಭಾವನೆ ರಾಯರೇನು ಹೇಳ್ತಾರೆ ಅನ್ನೋದು ನೋಡೋಣ. ಇಲ್ಲಿ ವಿವೃತಿಯಲ್ಲಿ ವಾಸಾಂ ಪೂರ್ವತ್ರ ಪುರಾಣ ಪದೇನ ಜೀವಸ್ಯ ದೇಹಾದ್ ದೇಹಾಂತರ ಪ್ರಾಪ್ತಿ ಉಕ್ತ. ಮುಂದೆ ಹೇಳಿದ 20ನೇ ಶ್ಲೋಕದಲ್ಲಿ ಹೇಳಿದಂತೆ ಪುರಾಣ ಅನ್ನುವ ಶಬ್ದದಿಂದ ಜೀವನಿಗೆ ದೇಹಾತ್ ದೇಹಾಂತರ ಪ್ರಾಪ್ತಿ ಉಕ್ತ. ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಜೀವ ಹೋಗ್ತಾನೆ ಅನ್ನೋ ಮಾತನ್ನು ಹೇಳಿ ಆಯಿತು. ಸಾತು ದೇಹ ಅನ್ಯ ನಿತ್ಯ ಜೀವಸ್ಯ ಸತ್ವ ಏವ ಯುಕ್ತ. ಆ ಶ್ಲೋಕದಲ್ಲಿ ನಮ್ಗೆ ಇನ್ನೊಂದೇನು ಗೊತ್ತಾಗುತ್ತೆ, ದೇಹಕ್ಕಿಂತ ಬೇರೆಯಾದಂತಹ ನಿತ್ಯವಾದಂತಹ ಒಂದು ಜೀವ ಇದ್ದಾನೆ ಅನ್ನುವ ವಿಷಯವು ನಮಗೆ ತಿಳಿದು ಬರುತ್ತೆ. ಕೌಮಾರಂ ಯೌವನಂ ಜರ ಇತಿ ಅತ್ರ ದೇಹ ಆತ್ಮ ವಿವೇಕ ಉಕ್ತೌ ಅಪಿ ಕೌಮಾರಾದಿ ದೇಹಾನಾಂ ಅತಿಭಿನ್ನತ್ವ ಅಭಾವಾತ್ ನ ತೇನ ದೇಹಾತ್ಮನಃ ವಿನಾಶಿತ್ವ ಅವಿನಾಶಿತ್ವ ಲಕ್ಷಣೋ ವಿವೇಕ ಸ್ಫುಟಂ ಅನುಭವಾರೂಢ. ಅಂದ್ರೆ ಏನಾಯ್ತು, ನಮ್ಗೆ ಕೌಮಾರ ಯೌವನ ದಟ್ ಮೀನ್ಸ್ ಅಡಲಸೆನ್ಸ್ ಯೂತ್ ಓಲ್ಡ್ ಏಜ್ ಇವೆಲ್ಲವೂ ಕೂಡ ಹೇಳಿದ ಗೊತ್ತಾದ್ರೂ ಕೂಡ ದೇಹ ಆತ್ಮ ವಿವೇಕ ಅಂತ ದೇಹಕ್ಕಿಂತ ಬೇರೆಯಾದ ಒಂದು ಆತ್ಮ ಇದ್ದಾನ ಅನ್ನೋದು ಗೊತ್ತಾಗುತ್ತೆ. ಬಿಕಾಸ್ ದ ಬಾಡಿ ಕೀಪ್ಸ್ ಚೇಂಜಿಂಗ್ ಬಟ್ ಸೇಮ್ ಆತ್ಮ ಕಂಟಿನ್ಯೂಸ್. ಅದಕ್ಕೆ ಗೊತ್ತಾದರೂ ಕೂಡ ಕೌಮಾರಾದಿ ದೇಹಾನಾಂ ಅತಿ ಭಿನ್ನತ್ವ ಅಭಾವಾತ್. ಅಂದ್ರೆ ಏನು ನೋಡ್ರಿ, ಒಂದು ವಿಧವಾಗಿ ನೋಡಿದ್ರೆ ಒಂದು ದೇಹಕ್ಕೆ ಇನ್ನೊಂದು ದೇಹಕ್ಕೆ ಯಂಗ್ ಬಾಡಿಗೆ ಓಲ್ಡ್ ಬಾಡಿಗೆ ಡಿಫರೆನ್ಸ್ ಇದೆ, ಬಟ್ ಒಂದು ವಿಧವಾಗಿ ನೋಡಿದ್ರೆ ಡಿಫರೆನ್ಸ್ ಇಲ್ಲ. ಇನ್ ದ ಸೆನ್ಸ್ ಇಟ್ ಟ್ರಾನ್ಸ್ಫಾರ್ಮ್ಡ್, ದ ಯಂಗ್ ಬಾಡಿ ಗಾಟ್ ಟ್ರಾನ್ಸ್ಫಾರ್ಮ್ ಇಂಟು ಯೂತ್ ಬಾಡಿ, ದಟ್ ಗಾಟ್ ಟ್ರಾನ್ಸ್ಫಾರ್ಮ್ ಇಂಟು ಮಿಡ್ಲ್ ಏಜ್ ಬಾಡಿ, ದಟ್ ಗಾಟ್ ಟ್ರಾನ್ಸ್ಫಾರ್ಮ್ ಇಂಟು ಓಲ್ಡ್ ಬಾಡಿ. ಟ್ರಾನ್ಸ್ಫಾರ್ಮೇಶನ್ ಆಯಿತು, ಆದರೆ ಇಟ್ ಇಸ್ ಸೇಮ್ ಬಾಡಿ ಅಂತಲೂ ನಾವು ಅನ್ಕೋಬಹುದು. ವಿ ಕ್ಯಾನ್ ಈವನ್ ಥಿಂಕ್ ಲೈಕ್ ದಟ್. ಆ ಕಾರಣದಿಂದ ಅದು ಅತಿ ಭಿನ್ನತ್ವ ಅಭಾವ, ನಮಗೆ ಅದು ಬೇರೆ ಬಾಡಿ ಅನ್ನುವ ಒಂದು ಭಾವ ಬರೋದಿಲ್ಲ. ವಿ ಡೋಂಟ್ ಗೆಟ್ ದಟ್ ಫೀಲಿಂಗ್. ಅದಕ್ಕೆ ತೇನ ದೇಹ ಆತ್ಮನಃ ವಿನಾಶಿತ್ವ ಅವಿನಾಶಿತ್ವ ಲಕ್ಷಣ ವಿವೇಕ. ಆ ಕಾರಣದಿಂದ ನಮ್ಗೆ ಏನಾಗುತ್ತೆ, ದೇಹಕ್ಕೆ ಒಂದು ವಿನಾಶ ಇದೆ, ಡಿಸ್ಟ್ರಕ್ಟಬಿಲಿಟಿ ಇದೆ, ಆತ್ಮಗೆ ಅವಿನಾಶಿತ್ವ ಲಕ್ಷಣ ಇದೆ, ಅಂದ್ರೆ ನಾನ್ ಡಿಸ್ಟ್ರಕ್ಟಬಿಲಿಟಿ ಇದೆ. ಈ ವಿವೇಕ ನಮಗೆ ಸ್ಫುಟಂ ಅನುಭವಾರೂಢ, ಅದು ನಮಗೆ ಸ್ಪಷ್ಟವಾಗಿ ಅನುಭವಕ್ಕೆ ಬರೋದಿಲ್ಲ. ಏನಕಂದ್ರೆ ನೋಡ್ರಿ, ಉದಾಹರಣೆಗೆ ಪೀಪಲ್ ಮೇ ಥಿಂಕ್, ಫಾರ್ ಎಕ್ಸಾಂಪಲ್ ನಾಸ್ತಿಕನಾದವನು ದೇಹ ಸತ್ರ ದೇಹಕ್ಕಿಂತ ಬೇರೆ ಆದ ಒಂದು ಆತ್ಮನೇ ಇಲ್ಲ ಅಂತ ಅನ್ಕೋಬಹುದು. ಇಲ್ಲ, ದೇಹಕ್ಕಿಂತ ಬೇರೆ ಆದ ಒಂದು ಆತ್ಮ ಅನ್ನೋ ಒಂದು ವಸ್ತು ಇದಕ್ಕೆ ದಟ್ ಆಲ್ಸೋ ಲೈಕ್ ಅನದರ್ ಜಡ ಪದಾರ್ಥ, ದಟ್ ಆಲ್ಸೋ ಗೆಟ್ಸ್ ಡಿಸ್ಟ್ರಾಯ್ಡ್ ವೆನ್ ದ ಬಾಡಿ ಗೆಟ್ಸ್ ಡಿಸ್ಟ್ರಾಯ್ಡ್ ಅಂತ ಹೇಳಿ ಒಂದು ರಿಯಲಿಸ್ಟ್ ಆರ್ ಒಂದು ಎಥಿಸ್ಟ್ ತಿಳ್ಕೋಬಹುದು. ಯಾಕಂದ್ರೆ ಅನುಭವಕ್ಕೆ ಸ್ಪಷ್ಟವಾದ ಅನುಭವ ಇಲ್ಲ. ಅದಕ್ಕೆ ಹೇಳ್ತಾ ಇದ್ರೆ ಈ ಜೀವದ ವಿನಾಶಿತ್ವ ಆತ್ಮದ ಅವಿನಾಶಿತ್ವ ಲಕ್ಷಣವಾದ ಒಂದು ಈ ಜ್ಞಾನ ನಮಗೆ ಸ್ಫುಟಂ ಅಂದ್ರೆ ಸ್ಪಷ್ಟವಾಗಿ ಅನುಭವ ಆರೂಢ, ಅನುಭವಕ್ಕೆ ರೂಢಿ ಆಗೋದಿಲ್ಲ, ಅನುಭವಕ್ಕೆ ಬರುವುದಿಲ್ಲ. ಅನುಭವ ಅರೂಢ ಭವಿದೆ ಅಂದ್ರೆ ರೂಢ ನ ಭವತಿ, ಅನುಭವಕ್ಕೆ ರೂಢಿ ಆಗೋದಿಲ್ಲ, ಅನುಭವಕ್ಕೆ ಸಿಗುವುದಿಲ್ಲ. ಆ ಕಾರಣದಿಂದ ಇತ್ಯತಃ ದೃಷ್ಟಾಂತ ಅಂತರೇಣ ತಮ್ ಉಪಪಾದಯತಿ, ಬೇರೆ ಒಂದು ದೃಷ್ಟಾಂತದಿಂದ ಒಂದು ಉದಾಹರಣೆಯಿಂದ ಒಂದು ಎಕ್ಸಾಂಪಲ್ ಇಂದ ನಮಗೆ ಅದನ್ನು ಉಪಪಾದನೆ ಮಾಡ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ವಾಸಾಂಸಿ ಇತಿ ಅಂತೇಳಿ, ಯದ್ವಾ ಈಶ್ವರಸ್ಯ ದೇಹತಃ ಸ್ವರೂಪತಶ್ಚ ನಿತ್ಯತ್ವೇನ ತದ್ವಿಷಯೇ ಶೋಕ ಅಭಾವೇ ಅಪಿ ಜೀವ ವಿಷಯೇ ತೂ ಸ ಭವಿಷ್ಯತಿ. ಪರಮಾತ್ಮನ ವಿಷಯದಲ್ಲಿ ಪರಮಾತ್ಮನ ದೇಹಕ್ಕೆ ಪರಮಾತ್ಮನ ಸ್ವರೂಪಕ್ಕೆ ಅಭಿನ್ನ, ಎರಡೂ ನಿತ್ಯವಾಗಿದೆ. ಅವನು ದೇಹವೇ ಆತ್ಮ, ಆತ್ಮವೇ ಶರೀರ. ಸೊ ಅವನ ವಿಷಯದಲ್ಲಿ ಶೋಕ, ಕೃಷ್ಣ ಹೇಳ್ತಾ ಇದ್ದಾನೆ ಇದೆಲ್ಲ ಉಪದೇಶ, ಕೃಷ್ಣನಿಗೆ ಯಾವ ಶೋಕವೂ ಇಲ್ಲ, ಯಾಕಂದ್ರೆ ಅವನ ದೇಹವು ಆತ್ಮ ಎಲ್ಲ ಒಂದೇ ಅವನಿಗೆ. ಆದರೆ ಜೀವದ ವಿಷಯದಲ್ಲಿ ಅದಾಗೋದಿಲ್ಲ, ಜೀವನಿಗೆ ಜೀವ ಬೇರೆ ಆತ್ಮ ಬೇರೆ, ಅದರ ಬಿಡುಗಡೆ ಸಪರೇಷನ್ ಫ್ರಮ್ ಜೀವ ಟು ಆತ್ಮ ಬಾಡಿ ದಟ್ ಇಸ್ ಆಲ್ಸೋ ದೇರ್. ಈ ಕಾರಣದಿಂದ ಜೀವ ವಿಷಯದಲ್ಲಿ ಶೋಕ ಉಂಟಾಗುತ್ತೆ, ಪರಮಾತ್ಮನ ವಿಷಯದಲ್ಲಿ ಶೋಕ ಇಲ್ಲ, ಅದೇ ಜೀವ ವಿಷಯದಲ್ಲಿ ಶೋಕ ಆಗುತ್ತಲ್ಲವಾ ಅನ್ನೋ ಒಂದು ಸಂಶಯ ಬಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಜೀವ ನಿತ್ಯ ತದ್ ದೇಹಯೋಗ ವಿಯೋಗವು ಕೌಮಾರಾದಿ ದೇಹವದ್ ಏವ ಇತಿ ಉಕ್ತವು ಅಪಿ. ಅಂದ್ರೆ ಜೀವ ನಿತ್ಯನಾಗಿದ್ದಾನೆ, ಅವನಿಗೆ ದೇಹ ಬರುವುದು ಬಿಡುವುದು ಅನ್ನುವುದು ಕೌಮಾರಾದಿ ದೇಹಗಳು ಹಾಗೆ ಡಿಫರೆಂಟ್ ಸ್ಟೇಜಸ್ ಆಫ್ ದ ಲೈಫ್ ನಲ್ಲಿ ಹಾಗೆ ಬೇರೆ ಬೇರೆ ದೇಹಗಳು ಬರುತ್ತೋ ಅದೇ ವಿಧವಾಗಿ ಅಂತ ಹೇಳಿದರೂ ಕೂಡ ಸರ್ವಲೋಕ ಪ್ರಸಿದ್ಧ ಜನಿಮೃತಿ ಸತ್ವಾತ್, ಲೋಕದಲ್ಲಿ ನಮಗೆ ಪ್ರಸಿದ್ಧವಾಗಿರುವಂತಹ ಜನ್ಮ ಮೃತ್ಯು ಅನ್ನುವುದು ಯಾವುದಿದೋ ಅದು ಯುದ್ಧೇಚ ತತ್ ಪ್ರಾಪ್ತೇಹೇ ತನ್ನಿಮಿತ್ತ ಶೋಕ. ಯುದ್ಧದಲ್ಲಿ ಅದನ್ನು ನಾವು ಅಸಜ್ಜನಗಳು ಸಾಯ್ತಾರೆ, ಬಹಳಾದನೆ ಸಾಯ್ತಾರೆ, ಬೇಕಾದರೂ ಸಾಯ್ತಾರೆ ಯುದ್ಧದಲ್ಲಿ. ಇಷ್ಟು ಒಂದು ಆದಾಗ ಆ ಯುದ್ಧದಲ್ಲಿ ನಮಗೆ ದುಃಖವಾಗುತ್ತಲ್ಲವಾ, ಶೋಕ ಆಗತ್ತಲ್ಲವಾ ಅಂತ ಹೇಳಿದೆ. ಯುದ್ಧದಲ್ಲಿ ಸತ್ತರೂ ಸಹಿತ ಶೋಕ ಮಾಡದೇ ಇರುವುದಕ್ಕೆ ಬೇಕಾದ ಜ್ಞಾನ ಹೇಗೆ ಬರುತ್ತೆ ಅಂದ್ರೆ ಅದನ್ನು ಹೇಳ್ತಾ ಇದ್ದಾರೆ, ವಾಸಾಂಸಿ ಇತಿ ಅಂತ ಹೇಳಿ. ಶರೀರ ಯೋಗ ವಿಯೋಗಯೋ, ಶರೀರ ಬರುವುದು ಬಿಡುವುದು ಅನ್ನುವುದು ಕೌಮಾರಾದಿವತ್ ಕೌಮಾರಾದಿ ದಶಗಳಂತೆ ಶೋಕ ಕಾರಣತ್ವ ಅಭಾವ ಅಂಗೀಕೃತ ಚೇತ್ ತರ್ಹಿ ಜನಮೃತಿಯಪಿ ನ ಶೋಕ ಕಾರಣಂ. ಅಂದ್ರೆ ಹಾಗೆಯಾದರೆ ಕೌಮಾರಾದಿ ಬೇರೆ ಬೇರೆ ದಶಗಳಲ್ಲಿ ದೇಹ ಬೇರೆ ಬೇರೆ ದೇಹಗಳು ಬರುವುದು ಶೋಕ ಕಾರಣವಾಗುವುದಿಲ್ಲವೋ, ಅದೇ ವಿಧವಾಗಿ ಜನ್ಮ ಮೃತ್ಯು ರೂಪವಾದಂತಹ ಬೇರೆ ಬೇರೆ ದೇಹಗಳು ಬರುವುದು ಕೂಡ ಜ್ಞಾನಿಗಳಿಗೆ ಶೋಕ ಕಾರಣವಾಗುವುದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ದೇಹ ಯೋಗ ವಿಯೋಗಯೋ ಏವ ಜನಿಮುತಿ ಶಬ್ದ ಅರ್ಥತ್ವ. ಸೊ ಏನು ಅಂದ್ರೆ, ದೇಹ ಯೋಗ ವಿಯೋಗವೇ ಜನ್ಮ ಮೃತಿ ಅನ್ನುವ ಶಬ್ದಗಳ ಅರ್ಥ ಅನ್ನುವುದು ಭಾವ. ಸೊ ದೇಹ ಯೋಗ ವಿಯೋಗಯೋ ಏವ ಜನಿ ಮೃತಿ ಶಬ್ದ ಅರ್ಥತ್ವಾತ್ ಇತಿ ಭಾವ. ಅದೇ ನಮಗೆ ತಿಳಿಸುವಂತಹ ಜನ್ಮ ಮೃತ್ಯುಲ ಭಾವವನ್ನು ತಿಳಿಸ್ತಾ ಇದ್ದಾರೆ. ಯದ್ವಾ ವಾಸಸಃ ಜರಾವತ್ ಸ್ವಶರೀರೇ ಜರಾದಾವ್ ಅಸ್ವಾತಂತ್ರ್ಯ ದರ್ಶನಾತ್ ಸರ್ವತ್ರ ಅಸ್ವಾತಂತ್ರ್ಯಂ ಜೀವಸ್ಯ ಜ್ಞೇಯಂ ಇತಿ ಅನೇನ ಉಚ್ಯತೆ. ಇನ್ನೊಂದು ನಮಗೆ ಯದ್ವಾ ಇನ್ನೊಂದು ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಏನಂದ್ರೆ ವಾಸಸಹ ಅಂದ್ರೆ ಏನು, ಬಟ್ಟೆಗಳು ಜರಾವತ್, ಬಟ್ಟೆಗಳು ಜೀರ್ಣವಾದರೆ ಹಾಗೆ ಬಿಟ್ಟು ಬಿಡ್ತೀವೋ ಅದೇ ವಿಧವಾಗಿ ಜರಾವತ್ ಸ್ವಶರೀರೇ, ನಮಗೆ ಮುದಕತನದ, ಜರಾ ಮೀನ್ಸ್ ಓಲ್ಡ್ ಏಜ್, ಮುದಕತನ ಬಂದಿರುವಂತಹ ಓಲ್ಡ್ ಏಜ್ ಬರುವಂತಹ ಈ ಸ್ವಶರೀರ, ನಮ್ಮ ಶರೀರಕ್ಕೆ ನಾವು ವಿ ಕೆನಾಟ್ ಸ್ಟಾಪ್ ಇಟ್, ಓ ಐ ಡೋಂಟ್ ವಾಂಟ್ ಬಿಕಮ್ ಓಲ್ಡ್ ಅಂದ್ರೆ ಆಗೋದಿಲ್ಲ, ಓಲ್ಡ್ ಏಜ್ ಬರುತ್ತೆ. ಅಂದ್ರೆ ಏನು, ಜರಾದವು ಅಸ್ವಾತಂತ್ರ್ಯ ದರ್ಶನಾತ್, ಜರ ಮುದಕದನದಲ್ಲಿ ಅಸ್ವಾತಂತ್ರ್ಯ ಕಾಣಿಸಿದಂತಲೇ, ಹಾಗಾದ್ರೆ ಅಸ್ವಾತಂತ್ರ್ಯ ನಾನ್ ಇಂಡಿಪೆಂಡೆನ್ಸ್ ನೋಡ್ತೀವೋ ಅದೇ ವಿಧವಾಗಿ ಸರ್ವತ್ರ ಅಸ್ವಾತಂತ್ರ್ಯ ಎಲ್ಲ ವಿಷಯದಲ್ಲಿಯೂ ಕೂಡ ನಮಗೆ ನಾನ್ ಇಂಡಿಪೆಂಡೆನ್ಸ್ ಅಂದ್ರೆ ಡಿಪೆಂಡೆನ್ಸೇ ಇದೆ ಜೀವನಿಗೆ. ಸೊ ಜೀವನಿಗೆ ಎವರ್ ಡಿಪೆಂಡೆನ್ಸ್, ಎವರ್ ನಾನ್ ಇಂಡಿಪೆಂಡೆನ್ಸ್ ಇದೆ. ಸೊ ಜೀವಸ್ಯ ಜ್ಞೇಯಂ ಇತಿ ಅನೇನ ಉಚ್ಯತೆ. ಈ ಶ್ಲೋಕದಿಂದ ನಮಗೆ ಆ ವಿಷಯವನ್ನು ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳಿ ಶ್ಲೋಕಾರ್ಥ ತ್ವವ್ಯಕ್ತ, ಈ ಶ್ಲೋಕದಲ್ಲಿ ನಮಗೆ ಅರ್ಥ ಸ್ಪಷ್ಟವಾಗಿದೆ ಅಂತ ಹೇಳಿ ರಾಯರು ಹೇಳ್ತಾ ಇದ್ದಾರೆ. ಇದಾದ ಮೇಲೆ ನೆಕ್ಸ್ಟ್ ಶ್ಲೋಕ 23ನೇ ಶ್ಲೋಕ. ಆ 23ನೇ ಶ್ಲೋಕ ಏನಾಗ ಹೇಳುತ್ತೆ ಅಂದ್ರೆ, ಆಯ್ತು ಜೀವ ಶರೀರ ಒಂದು ಬಟ್ಟೆ ಬಂದಂತೆ ಅಂತ ಹೇಳಿ ಆಯ್ತು. ಅದಾದ ಮೇಲೆ ನಮಗೆ ಇನ್ನೂ ಒಂದು ಸಂದೇಹ ಬರುತ್ತೆ, ಆಯ್ತು ಜೀವ ನಿತ್ಯ ಅಂತ ಹೇಳಿದ್ದೀರಾ, ಬಟ್ಟೆ ಬಂದಂತೆ ಶರೀರ ಅಂತ ಹೇಳಿದ್ರ, ಶರೀರಗಳಿಗೆ ನಾಶ ಇದೆ ಅಂತ ಹೇಳಿದ್ರ, ಎಲ್ಲ ಆಯ್ತು, ಇದು ಸ್ಪಷ್ಟವಾಯ್ತು. ಆದ್ರೆ ನಿಂದು ಒಂದು ಸಂದೇಹ ಇದೆ, ಈ ಜೀವ ನಿತ್ಯವಾದ್ರೂ ಕೂಡ ಇಂಡಿಸ್ಟ್ರಕ್ಟಿಬಲ್ ಆದ್ರೂ ಕೂಡ, ಇಸ್ ಇಟ್ ಪಾಸಿಬಲ್ ದಟ್ ಸಂಬಡಿ ಮೇ ಚಾಪ್ ಆಫ್ ಪಾರ್ಟ್ ಆಫ್ ಜೀವ, ಜೀವನಿಗೆ ನಮ್ ಕೈ ಕಾಲು ದೇಹದ ಹೇಗದು ಮುರಿದೋಗ್ಬಿಡ್ಬೋದು, ಅದೇ ವಿಧವಾಗಿ ಜೀವದ ಒಂದು ಪೋರ್ಷನ್, ಒನ್ ಸ್ಮಾಲ್ ಸೆಗ್ಮೆಂಟ್ ಆಫ್ ದ ಜೀವ ಗೆಟ್ಸ್ ಕಟ್ ಆಫ್, ಆ ವಿಧವಾಗಿ ಅಲ್ಲ ಈ ಜೀವನ ಯಾರನ್ನ ಕ್ರಶ್ ಮಾಡಿಬಿಡ್ಬೋದು, ಇಟ್ ವಿಲ್ ಓನ್ ಗೆಟ್ ಡೈ ಬಟ್ ವಿಲ್ ಜಸ್ಟ್ ಗೆಟ್ ಕ್ರಶ್, ಜೀವ ಕ್ರಶ್ ಆಗಿಬಿಡ್ಬೋದು. ಈ ತರಹ ಜೀವನಿಗೆ ಯಾವುದಾದ್ರೂ ವಿಕಾರಗಳು, ಯಾವುದಾದ್ರೂ ಸ್ಮಾಲ್ ಅಮೌಂಟ್ ಆಫ್ ಡಿಸ್ಟ್ರಕ್ಟಿಬಿಲಿಟಿ ಬರಬಹುದಾ? ಅಫ್ಕೋರ್ಸ್ ಇಟ್ ಮೇ ಲಿವ್ ಫಾರ್ ಎವರ್, ಇಟ್ ಮೇ ಬಿ ಎಟರ್ನಲ್, ಬಟ್ ಸ್ಟಿಲ್ ಕ್ಯಾನ್ ಸಂಬಡಿ ಕಾಸ್ ಸಮ್ ಕೈಂಡ್ ಆಫ್ ಡ್ಯಾಮೇಜ್ ಟು ದಿ ಜೀವ ಅನ್ನುವ ಒಂದು ಸಂದೇಹ ಬಂದರೆ ಆ ಸಂದೇಹವನ್ನು ನಿವಾರಣೆ ಮಾಡ್ತಾ ಇದ್ದಾರೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಅಂತೇಳಿ. ಸೊ ಇಲ್ಲಿ ನೈನಂ ಚಿಂದಂತಿ ಶಸ್ತ್ರಾಣಿ, ಸೊ ನ ಏನಂ ಚಿಂದಂತಿ, ಏನಂ ಅಂತ ಹೇಳಿ ಇದನ್ನು ದಿಸ್ ಒನ್, ವಾಟ್ ಈಸ್ ದಿಸ್ ಒನ್ ಅಂದ್ರೆ ಇಲ್ಲಿ ಇರುವಂತಹ ಈ ಪ್ರಸ್ತುತ ಪ್ರಸಂಗದಲ್ಲಿ ಇರುವಂತಹ ಜೀವ, ಈ ಜೀವ ಯಾವನಿದ್ದಾನೋ ಆ ಜೀವನನ್ನು, ನಾಟ್ ಅಬೌಟ್ ದ ಬಾಡಿ, ವೇರ್ ಟಾಕ್ ಅಂಬರ್ ದ ಜೀವ, ಈ ಜೀವನನ್ನು ನ ಚಿಂದಂತಿ ಶಸ್ತ್ರಾಣಿ, ಏನಂ ದಿಸ್ ಜೀವನನ್ನು ಶಸ್ತ್ರಾಣಿ ಶಸ್ತ್ರಗಳು ನ ಚಿಂದಂತಿ, ಅದನ್ನು ಯಾವ ವಿಧವಾದಾಗೂ ಛೇದನೆ, ಚಿಂದಂತಿ ಅಂದ್ರೆ ಛೇದನೆ ಮಾಡೋದು, ದಟ್ ಮೀನ್ಸ್ ದೇ ಡೋಂಟ್ ಬ್ರೇಕ್ ಇಟ್ ಆರ್ ದೇ ಡೋಂಟ್ ಕಟ್ ಇಟ್ ಔಟ್, ಕಟ್ ಮಾಡೋದಿಲ್ಲ. ಯಾವ ಶಸ್ತ್ರಗಳು ಕೂಡ ಈ ದೇಹಕ್ಕೆ ಯಾವ ಡ್ಯಾಮೇಜ್ ಮಾಡಲಿಕ್ಕಾಗೋದಿಲ್ಲ, ಶಸ್ತ್ರಗಳು ಯಾವುದು ಈ ದೇಹವನ್ನು ಛೇದನೆ ಮಾಡಲಾರವು. ನೈನಂ ದಹತಿ ಪಾವಕ, ಏನಂ ಪಾವಕ ನ ದಹತಿ, ನೈನಂ ಅಂದ್ರೆ ನ ಏನಂ, ಏನಂ ಪಾವಕ ನ ದಹತಿ, ಈ ದೇಹವನ್ನು ಈ ಜೀವವನ್ನು ಪಾವಕ ಅಗ್ನಿ ನ ದಹತಿ ಸುಡುವುದಿಲ್ಲ. ಸೊ ದಿಸ್ ಜೀವ, ಈ ಜೀವದ ಸ್ವರೂಪ ಯಾವುದು, ಆ ಸ್ವರೂಪವನ್ನು ಶಸ್ತ್ರಗಳು ಛೇದನೆ ಮಾಡಲಾರವು, ಬೆಂಕಿ ಸುಡಲಾರದು. ನಚ ಏನಂ ಕ್ಲೇದಯಂತಿ ಆಪಹ, ಆಪಹ ಅಂದ್ರೆ ನೀರು, ಕ್ಲೇದಯಂತಿ ತೊಯಿಸೋದಿಲ್ಲ, ನಚ ಏನಂ ಇದನ್ನು ನೀರು ತೊಯಿಸುವುದಿಲ್ಲ. ನ ಶೋಷಯತಿ ಮಾರುತಃ, ಮಾರುತಃ ಅಂದ್ರೆ ಗಾಳಿ ಒಣಗಿಸಲಾರದು, ಶೋಷಯತಿ ಅಂದ್ರೆ ಒಣಗಿಸಿಬಿಡೋದು. ಸೊ ಈ ಜೀವವನ್ನು ಗಾಳಿ ಒಣಗಿಸಲಾರದು, ಸೊ ಈ ಜೀವವನ್ನು ಯಾರು ಏನು ಮಾಡಲಾರಲು ಅಂತೇಳಿ ನೋಡ್ರಿ. ಇಲ್ಲಿ ಹೇಳುವಾಗ ನಮಗೆ ಒಂದು ಅಬ್ಸರ್ವ್ ಮಾಡಿದ ಕೀನಾಗಿ, ಶಸ್ತ್ರಗಳು ಛೇದನೆ ಮಾಡಲಾರವು, ದಟ್ ಇಸ್ ಟಾಕಿಂಗ್ ಅಬೌಟ್ ಡಿಸ್ಟ್ರಕ್ಟಬಿಲಿಟಿ. ಪಾವಕ ನ ದಹತಿ, ಬೆಂಕಿ ಸುಡಲಾರದು, ದಟ್ ಇಸ್ ಆಲ್ಸೋ ಸಮ್ ಕೈಂಡ್ ಆಫ್ ಎ ಡಿಸ್ಟ್ರಕ್ಟಬಿಲಿಟಿ ಇಲ್ಲ ಅಂತ ಹೇಳುವಂತಹದ್ದು. ಮಾರುತಃ ನ ಶೋಷಯತಿ ಅಂದ್ರೆ ಗಾಳಿ ಒಣಗಿಸಲಾರದು, ಒಣಗಿಸೋದು ಅಂಬುದು ಕೂಡ ಒಂದು ವಿಧವಾದ ಡಿಸ್ಟ್ರಕ್ಟಿಬಿಲಿಟಿ. ಸೊ ಇಲ್ಲೆಲ್ಲ ಕೂಡ ಡಿಸ್ಟ್ರಕ್ಷನ್ ಮಾತು ಅಂದ್ರೆ ಡಿಸ್ಟ್ರಕ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ 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 ಅಂತ ಹೇಳಿದಂತಾಯ್ತು. ನ ಆಪಹ ಕ್ಲೇದಯಂತಿ, ಕ್ಲೇದಯಂತಿ ತೊಯಿಸೋದು, ತೊಯಿಸೋದು ಅನ್ನೋದು ಇಟ್ ಲುಕ್ಸ್ ಆಸ್ ಇಫ್ ಇಲ್ಲಿ ಯಾವುದು ತೊಯಿಸೋದಂದ್ರೆ ಜಸ್ಟ್ ನೋ ಗೆಟಿಂಗ್ ವೆಟ್, ನಾ ವಾಟರ್ ಕೆನಾಟ್ ವೆಟ್ ದಿಸ್ ಜೀವ ಅಂತ ಹೇಳಿದ್ರೆ ತೊಯಿಸುವುದು ಡಿಸ್ಟ್ರಕ್ಷನ್ ತರ ಇಲ್ಲವಲ್ಲ, ಹೌ ಕಮ್ ವೈ ಇಸ್ ದಿಸ್ ಮೆನ್ಷನ್ಡ್ ಅಂತ ಒಂದು ಸಂದೇಹ ಬರಬಹುದು. ಅದಕ್ಕೆ ರಾಯರ ಬಹಳ ಸುಂದರವಾಗಿ ಹೇಳ್ತಾರೆ ಏನಂದ್ರೆ, ಏನಂ ದೇಹಿತಿ ಪ್ರಕೃತಂ ಜೀವಂ ನ ಕ್ಲೇದಯಂತಿ ಅಂದ್ರೆ, ಮೃದು ಕರಣೇನ ಶಿಥಿಲಂ ನ ಕುರುವಂತ ಇತ್ಯರ್ಥ ಅಂತೇಳಿ. ಅಂದ್ರೆ ಮಣ್ಣಿನ ತೊಯಿಸಿದ ಏನಾಗುತ್ತೆ, ಮಣ್ಣಿರುತ್ತೆ, ಮಣ್ಣಿನ ಒಂದು ದೊಡ್ಡ ಉಂಡೆ ಇರುತ್ತೆ, ಅದನ್ನಲ್ಲಿ ತೊಯಿಸಿಬಿಟ್ಟು ಏನಾಗುತ್ತೆ, ದಟ್ ಇಟ್ ಜಸ್ಟ್ ಫಿಸಲ್ಡ್ ಔಟ್, ಅದು ಒಂದು ಬಿಕಮ್ಸ್ ಲೈಕ್ ನೋ ಕೈಂಡ್ ಆಫ್ ಚಿಕ್ಕ ಚಿಕ್ಕ ಫಿಸಲ್ ಔಟ್ ಆಗಿಬಿಡುತ್ತೆ. ಸೊ ಇಟ್ ಬಿಕಮ್ಸ್ ಪೀಸಸ್ ಪೀಸಸ್ ಆಗಿಬಿಡುತ್ತೆ. ಅಂದ್ರೆ ಮಣ್ಣಿನ ತೊಯಿಸಿದ್ರೆ ಮಣ್ಣು ಡಿಸ್ಟ್ರಾಯ್ ಆಗಿಬಿಡುತ್ತೆ. ಸೊ ಅದಕ್ಕೆ ತೊಯಿಸುವುದು ಕೂಡ ಒಂದು ವಿಧವಾದ ಡಿಸ್ಟ್ರಕ್ಷನ್. ಸೊ ಅದಕ್ಕೆ ಆ ತೊಯಿಸುವುದಿಲ್ಲ ಅಂತ ಹೇಳಿದ್ರೆ ಆ ತೊಯಿಸುವ ಮೂಲಕವಾದ ಡಿಸ್ಟ್ರಕ್ಷನ್ ಬರೋದಿಲ್ಲ ಅನ್ನೋದು ನಮಗೆ. ಅಂದ್ರೆ ಇಟ್ ಮೇ ಗೆಟ್ ವಾಶ್ಡ್ ಅವೇ, ಜೀವ ಎಲ್ಲಾದ್ರೂ ಗೆಟ್ಸ್ ವಾಶ್ಡ್ ಅವೇನ ಅಂದ್ರೆ ಇಟ್ ವಾಟರ್ ಕೆನಾಟ್ ಇವನ್ ವೆಟ್ ದ ಜೀವ. ಸೊ ಜೀವ ಗೆಟಿಂಗ್ ವಾಶ್ಡ್ ಅವೇ ಬೈ ವಾಟರ್, ಇಟ್ ವೋಂಟ್ ಹ್ಯಾಪನ್ ಅನ್ನೋದು ನಮಗೆ ಇಲ್ಲಿ ತಿಳಿಸಿದಂತಹ ವಿಷಯ. ಸೊ ಅಲ್ಲಿ ಹೇಳ್ತಾ ಇದ್ದಾರೆ, ಸ್ವತಃ ಪ್ರಾಯೋ ನಿಮಿತ್ತೈಶ್ಚ ಅವಿನಾಶಿನಃ ಅಪಿ ಕೇನಚಿತ್ ನಿಮಿತ್ತ ವಿಶೇಷಣ ಸ್ಯಾತ್ ಕಕಚ್ಛೇದವತ್ ಇತ್ಯತೋ ವಿಶೇಷ ನಿಮಿತ್ತಾನಿ ನಿಶೇಷತಿ ನಯನಂ ಇತಿ ಅಂತೇಳಿ. ಇನ್ನೊಂದೇನಂದ್ರೆ ಇಲ್ಲಿ ಯಾವುದು ಇದನ್ನು ಡಿಸ್ಟ್ರಾಯ್, ಒಂದೊಂದು ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಏನು, ಬೆಂಕಿ, ಶಸ್ತ್ರಗಳು, ಆಯುಧಗಳು, ನೀರು, ಗಾಳಿ ಇವೆಲ್ಲ ಕೂಡ ಈ ಜೀವನನ್ನು ಏನು ಮಾಡಲಾರವು ಅಂತ ಹೇಳಿದಾಗ ಯಾಕೆ ಇಷ್ಟೊಂದು ಲಿಸ್ಟ್ ಹೇಳ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ನಮಗೊಂದು ಸಂದೇಹ ಬರಬಹುದು. ಸ್ವತಃ ಪ್ರಾಯೋ ನಿಮಿತ್ತೈಶ್ಚ ಅವಿನಾಶಿನಃ ಅಪಿ ಕೇನಚಿತ್ ನಿಮಿತ್ತ ವಿಶೇಷಣ ಸ್ಯಾತ್ ಅಂತೇಳಂದ್ರೆ, ಸ್ವತಃ ಸ್ವಾಭಾವಿಕವಾಗಿ ಸಾಮಾನ್ಯ ಕಾರಣಗಳಿಂದ ಜೀವಾತ್ಮನಿಗೆ ನಾಶ ಇಲ್ಲದೇ ಇದ್ದರೂ ಕೂಡ ಅವಿನಾಶಿನಃ ಅಪಿ ಕೇನಚಿತ್ ನಿಮಿತ್ತ ವಿಶೇಷಣ, ಅಂದ್ರೆ ಯಾವುದೋ ವಿಶೇಷ ಕಾರಣದಿಂದ ಅದಕ್ಕೆ ಡಿಸ್ಟ್ರಕ್ಷನ್ ಬರಬಹುದಾ ಅಂತ ಸಂದೇಹ ಬಂದರೆ, ಉದಾಹರಣೆಗೆ ಕಕಚ್ಛೇದ ಅಂತ ಹೇಳ್ತಾರೆ. ಕಕಚ್ಛೇದ ಅಂದ್ರೆ ಕ ಇಲ್ಲಿ ನೋಡಿ, ಬಹಳ ಸುಂದರವಾದ ಕಕಚ್ಛೇದ ಅಂದ್ರೆ ಏನಂದ್ರೆ ದಕ್ಷನಿಗೆ ಕ ಅಂದ್ರೆ ಪ್ರಜಾಪತಿ, ಕ ಅಂದ್ರೆ ಕ ಬ್ರಹ್ಮ ಅಂತ ಒಂದು ಅರ್ಥ ಇದೆ, ಕ ಅಂದ್ರೆ ಪ್ರಜಾಪತಿ ಅಂತ ಒಂದು ಅರ್ಥ ಇದೆ, ಕ ಅಂದ್ರೆ ದಕ್ಷ ಪ್ರಜಾಪತಿ ಅಂತ. ಸೊ ಪ್ರಜಾಪತಿ ಅಂದ್ರೆ ದಕ್ಷ ಪ್ರಜಾಪತಿ, ಆ ದಕ್ಷ ಪ್ರಜಾಪತಿಯ ಕ ಅನ್ನುವ ಶಬ್ದ ಕಕಚ್ಛೇದ ಅಂತ. ಕಕಚ್ಛೇದ ಅಂದ್ರೆ ಕಾಯ ಕ ಅನ್ನು ಛೇದ ಮಾಡುವುದು. ಒಂದು ಶಬ್ದ ಮೊದಲನೇ ಕಾಗೆ ಪ್ರಜಾಪತಿ ಅಂತ ಅರ್ಥ, ಎರಡನೇ ಕಾಗೆ ತಲೆ ಅಂತ ಅರ್ಥ. ಕ ಕ ಅಂದ್ರೆ ಪ್ರಜಾಪತಿ, ದಕ್ಷ ಪ್ರಜಾಪತಿಯ ಕ ತಲೆಯನ್ನು ಛೇದನ ಮಾಡುವುದು ಅಂತೇಳಿ. ಸೊ ಕಕಚ್ಛೇದವತ್ ಅಂದ್ರೆ ಈ ದಕ್ಷ ಪ್ರಜಾಪತಿಯ ತಲೆಯನ್ನು ಹೇಗೆಯಾದರೆ ಒಂದು ವಿಶೇಷ ಕಾರಣದಿಂದ ಛೇದ ಮಾಡಿದ್ದಾರೋ ಅದೇ ವಿಧವಾಗಿ ಈ ಜೀವನನ್ನು ಕೂಡ ಒಂದು ವಿಶೇಷ ಕಾರಣದಿಂದ ಛೇದ ಮಾಡಬಹುದಾ ಅಂತ ಸಂದೇಹ ಬರಬಹುದು ಅಂತೇಳಿ. ಈ ದಕ್ಷ ಪ್ರಜಾಪತಿ ನಿಮ್ಗೆಲ್ಲ ದಕ್ಷಯಜ್ಞನ್ನು ಕೇಳಿದ್ದೀರಾ, ಆ ದಕ್ಷಯಜ್ಞ ಕಥೆಯಲ್ಲಿ ಏನಾಗುತ್ತೆ ಅಂದ್ರೆ ಆ ಉದಂತದಲ್ಲಿ ಆ ವೃತ್ತಾಂತದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ರುದ್ರದೇವರು ದಕ್ಷಿಣ ಯಜ್ಞವನ್ನು ಡಿಸ್ಟ್ರಾಯ್ ಮಾಡಿಬಿಟ್ಟು ದಕ್ಷಿಣನ್ನೇ ಸಂಹಾರ ಮಾಡಬೇಕಂತ ವೀರಭದ್ರನನ್ನು ಕಳಿಸ್ತಾರೆ. ಆ ವೀರಭದ್ರ ಬಂದು ಎಷ್ಟೋ ಆಯುಧಗಳಿಂದ ದಕ್ಷ ಪ್ರಜಾಪತಿಯನ್ನು ಶಿರಚ್ಛೇದ ಮಾಡಲಿಕ್ಕೆ, ತಲೆ ಕತ್ತರಿಸಿಬಿಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ. ಮಾಡಿದಾಗ ದಕ್ಷ ಪ್ರಜಾಪತಿಯ ಶಿರಸ್ಸನ್ನು ಛೇದನ ಮಾಡಲಿಕ್ಕೆ ಆಗುವುದಿಲ್ಲ. ಆವಾಗ ರುದ್ರದೇವರು ಏನು ಮಾಡ್ತಾರೆ ಅಂದ್ರೆ ಒಂದು ಹೋಮದ ಅನುಸಂಧಾನ ಮಾಡಿಕೊಳ್ತಾರೆ. ಅಂದ್ರೆ ನಾನು ಈ ಹೋಮದಲ್ಲಿ ಈ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಈ ದಕ್ಷ ಪ್ರಜಾಪತಿಯ ತಲೆಯನ್ನು ನಾನು ಹೋಮದಲ್ಲಿ ಹೋಮಿಸ್ತೀನಿ ಅಂತೇಳಿ ಒಂದು ಅನುಸಂಧಾನ ಮಾಡಿಕೊಂಡಾಗ ಆವಾಗ ವೀರಭದ್ರನಿಗೆ ಆ ದಕ್ಷ ಪ್ರಜಾಪತಿಯ ತಲೆಯನ್ನು ಛೇದನೆ ಮಾಡಲಿಕ್ಕೆ ಒಂದು ಸಾಮರ್ಥ್ಯ ಸಿಗುತ್ತೆ. ಸೊ ಆ ವಿಧವಾಗಿ ದಕ್ಷ ಪ್ರಜಾಪತಿಯ ಶಿರಸ್ಸನ್ನು ಖಂಡನೆ ಮಾಡ್ತಾರೆ, ಕತ್ತರಿಸಿಬಿಡ್ತಾರೆ. ಸೊ ಈ ವಿಧವಾಗಿ ಒಂದು ವಿಶೇಷ ಅನುಸಂಧಾನ ಮಾಡಿಕೊಂಡು ರುದ್ರದೇವರು ಹೇಗಾದರೆ ಒಂದು ದಕ್ಷ ಪ್ರಜಾಪತಿಯ ಶಿರಸ್ಸನ್ನು ಖಂಡನೆ ಮಾಡಿದ್ದಾರೋ, ವಿಶೇಷವಾದ ಒಂದು ಕಾರಣ, ಆರ್ಡಿನರಿ ಕಾರಣ ಅಲ್ಲ, ಆರ್ಡಿನರಿಯಾಗಿ ಮಾಡಲಿಲ್ಲ, ವಿಶೇಷವಾಗಿ ಮಾಡಿದ್ದಾರೆ. ಈ ವಿಧವಾಗಿ ಕೂಡ ಅಂದ್ರೆ ಸಪೋಸ್ ಸಂಬಡಿ ಯಾರೋ ಒಬ್ರು ಒಂದು ಸಹಿಸಲಾರದೆ ನಾನು ಈ ಜೀವನನ್ನು ಹೋಮ ಮಾಡ್ತೀನಿ ಅಂತೇಳಿ ಒಂದು ವಿಶೇಷವಾಗಿ ಮಂತ್ರ ಮಾಡಿಕೊಂಡು ಏನೋ ಮಾಡಿಬಿಟ್ಟು ಹೋಮದಲ್ಲಿ ಹಾಕ್ತೀನಿ ಅಂತ ಹೇಳಿದ್ರೆ ಆ ಜೀವನನ್ನು ಕತ್ತರಿಸಿಬಿಡುವುದು, ಡಿಸ್ಟ್ರಾಯ್ ಮಾಡಿಬಿಡೋದು ಹಾಗೆ ಮಾಡಬಹುದಾ ಅಂತ ಸಂದೇಹ ಬಂದ್ರೆ ಆಗೂ ಕೂಡ ಸಾಧ್ಯವಿಲ್ಲ. ಈವನ್ ವಿಶೇಷ ಕಾರಣದಿಂದಲೂ ಸಹಿತ ಈ ಜೀವನನ್ನು ಯಾರು ಸಂಹಾರ ಮಾಡಲಾರರು. ದಿಸ್ ಜೀವ ಈಸ್ ಇಂಡಿಸ್ಟ್ರಕ್ಟಿಬಲ್ ಈವನ್ ಲೈಕ್ ಅಲ್ಲಿ ದಕ್ಷ ಪ್ರಜಾಪತಿಯನ್ನು ಸಂಹಾರ ಮಾಡಿದ ದೇಹ, ಆ ದೇಹವನ್ನು ಮಾತ್ರ ಕತ್ತರಿಸಿ, ಆ ದೇಹದ ತಲೆಯನ್ನು ಮಾತ್ರ ಕತ್ತರಿಸಿದ್ದಾರೆ, ಜೀವನಿಗೆ ಏನೂ ಆಗಲಿಲ್ಲ, ದಕ್ಷ ಪ್ರಜಾಪತಿಯ ಜೀವಕ್ಕೇನೂ ಆಗಲಿಲ್ಲ. ಸೊ ದಕ್ಷ ಪ್ರಜಾಪತಿಯ ದೇಹವನ್ನು ಆ ದೇಹದ ಶಿರಸ್ಸನ್ನು ಒಂದು ವಿಶೇಷ ಕಾರಣದಿಂದ ಹೇಗೆ ಆದರೆ ಕತ್ತರಿಸಿಬಿಟ್ಟಿದ್ದಾರೋ ಅದೇ ವಿಧವಾಗಿ ಜೀವನನ್ನು ಕೂಡ ಒಂದು ವಿಶೇಷ ಕಾರಣದಿಂದ ಡಿಸ್ಟ್ರಾಯ್ ಮಾಡಬಹುದಾ ಅಂದ್ರೆ ಮಾಡಲಿಕ್ಕಾಗೋದಿಲ್ಲ. ಅಲ್ಲಿ ಒಂದು ವಿಶೇಷ ಕಾರಣದಿಂದ ಆಯಿತು, ಆದರೆ ಈ ಜೀವನ ವಿಷಯದಲ್ಲಿ ವಿಶೇಷ ಕಾರಣದಿಂದಲೂ ಕೂಡ ಯಾವ ವಿಧವಾದ ಡಿಸ್ಟ್ರಕ್ಷನ್ ತರಲಿಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನಯನಂ ಚಿಂತಂತೆ ಅನ್ನುವ ಶ್ಲೋಕದಲ್ಲಿ ನಮಗೆ ಅದನ್ನು ತಿಳಿಸ್ತಾ ಇದ್ದಾರೆ. ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ, ಕಾರಣತಃ ಅಪಿ ನ ಈಶ್ವರಸ್ಯ ಅನ್ಯತಾತ್ವಮಿತ್ಯಾಹ ನಯನಂ ಚಿಂತಂತಿ ಇತಿ ಅಂತೇಳಿ. ಅಂದ್ರೆ ಶಸ್ತ್ರ ಅಗ್ನಿ ಇತ್ಯಾದಿ ಕಾರಣಗಳಿಂದೆಲ್ಲ ಪರಮಾತ್ಮನಿಗೆ ಛೇದಾದಿಗಳಿಲ್ಲ ಅಂಥೇಳಿ ಈ ಶ್ಲೋಕದಲ್ಲಿ. ಅಂದ್ರೆ ಏನು, ಈ ನಯನಂ ಚಿಂತನ ಶಸ್ತ್ರಾನಿ ನಯನಂ ದೇಹತಿ ಪಾವಕ ಅನ್ನೋದು ಭಾಷ್ಯದಲ್ಲಿ ಜೀವಪರವಾಗಿ ಅರ್ಥ ಮಾಡಿಬಿಟ್ಟು ಪರಮಾತ್ಮನ ಪರವಾಗಿ ತಾತ್ಪರ್ಯದಲ್ಲಿ ಅರ್ಥವನ್ನು ತಿಳಿಸ ಅಂದ್ರೆ ಪರಮಾತ್ಮನಿಗೆ ಸ್ವತಃ ನಾಶವಿಲ್ಲದ್ರೂ ಕೂಡ ಶಸ್ತ್ರ ಮೊದಲಾದ ಪ್ರಬಲ ಕಾರಣದಿಂದ ನಾಶ ಬರಬಹುದು ಅನ್ನುವ ಶಂಕೆಯನ್ನು ಪರಿಹಾರ ಮಾಡ್ತಾ ಇದ್ದಾರೆ ಇಲ್ಲಿ. ನಯನಂ ಚಿನ್ನಂತಿ ಶಸ್ತ್ರಾಣಿ ಅಂದ್ರೆ ಪರಮಾತ್ಮನಿಗೆ, ಯಾಕೆ ಜೀವನಿಗೆ ಡಿಸ್ಟ್ರಕ್ಷನ್ ಅಂತ ಹೇಳಿದ್ದಾರೆ, ಪರಮಾತ್ಮನಿಗೆ ಇಲ್ಲ ಅಂತ ಯಾಕೆ ಹೇಳಬೇಕು ಅಂತ ಹೇಳಿದರೆ, ಯಾರಾದರೂ ಪರಮಾತ್ಮ ಅವತಾರ ಮಾಡಿದಾಗ ಪರಮಾತ್ಮನನ್ನು ಹೇಗೆ ಯಾರಾದರೂ ಸಂಹಾರ ಮಾಡಿಬಿಡ್ತಾರೆ ಅನ್ನ ಮಾಡಿಬಿಡ್ತಾರೆ ಅಂದ್ರೆ, ಪರಮಾತ್ಮ ಅವತಾರ ಮಾಡಿದಾಗ ಕೂಡ ಅವನು ದೇಹಕ್ಕೆ ಜೀವಕ್ಕೆ ಅಭೇದ ಇದಕ್ಕೋಸ್ಕರ ಪರಮಾತ್ಮನನ್ನು ಯಾರು ಏನು ಮಾಡಲಾರರು ಅನ್ನೋದ ಈ ವಿಶೇಷವಾಗಿ ಇದನ್ನು ಹೇಳುವುದರ ಮೂಲಕ, ಈ ಅರ್ಥವನ್ನು ಹೇಳುವುದರ ಮೂಲಕವಾಗಿ ಆಚಾರ್ಯ ನಮ್ಗೆ ಏನ್ ತಿಳಿಸ್ತಾ ಇದ್ದ ಅಂದ್ರೆ, ಭಾಗವತದಲ್ಲಿ ಕೊನೆಗೆ ಕೃಷ್ಣನನ್ನು ಆ ಒಂದು ಬಾಣದಿಂದ ಅವ್ಯಾಧ ಹೊಡೆದು ಬಿಟ್ಟ, ಕೃಷ್ಣ ಅವತಾರ ಮುಗಿಸ್ಬಿಟ್ಟು ಕೃಷ್ಣನಿಗೆ ಅದು ಒಂದು ಮರಣಕ್ಕೆ ಕಾರಣವಾಯಿತು ಅಂತ ಹೇಳಿ ಜನಗಳು ಅದೊಂದು ಲೋಕ ಮೋಹಕ್ಕೆ ಮಾಡಿದಂತಹ ಒಂದು ಲೀಲೆ ಅಷ್ಟೇ ಹೊರತು, ಪರಮಾತ್ಮನನ್ನು ಯಾವುದು ಏನು ಮಾಡಲಾರ, ಅವತಾರಗಳಲ್ಲಿ ಸಹಿತ ಯಾವ ಆಯುಧಗಳು ಏನು ಕೂಡ ಯಾವುದು ಏನನ್ನು ಮಾಡಲಾರದು ಅಂತೇಳಿ ಅದನ್ನು ತಿಳಿಸುವುದಕ್ಕಾಗಿ ತಾತ್ಪರ್ಯದಲ್ಲಿ ಕಾರಣತಃ ಅಪಿ ನ ಈಶ್ವರಸ್ಯ ಅನ್ಯಥಾತ್ವಮಿತ್ಯಾಹ ನಯನಂ ಚಿಂತಂತಿ ಅಂದರೆ, ಪರಮಾತ್ಮನಿಗೆ ಕೂಡ ಯಾವ ಆಯುಧಗಳು ಏನು ಯಾವಾಗಲೂ ಏನು ಮಾಡಲಾರವು ಅನ್ನುವುದು ನಮಗೆ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಶ್ಲೋಕ 24ನೇ ಶ್ಲೋಕ, ಇದಕ್ಕೆ ಆಕ್ಚುಲಿ 23ನೇ ಶ್ಲೋಕಕ್ಕೆ ವಿವೃತಿಯಲ್ಲಿ ಏನು ಹೇಳಿದೆ ಅಂತ ನೋಡೋಣ. ನಾನು ಜೀವಚಿತ ಕಾಲಕೃತಸ್ಯ ಬಿಂಬನಾಶಾದಿ ನಿಮಿತ್ತಕ ಕೃತಸ್ಯ ಚ ನಾಶ ನಾಶಸ್ಯ ಅಭಾವೇ ಅಪಿ ದಕ್ಷಶಿರಚ್ಛೇದೈವ ಶಸ್ತ್ರಾದಿ ಪ್ರಬಲಹೇತುನ ನಾಶ ಅಸ್ತಿ ಕಿಂ ಇತ್ಯತಃ ಅಂತೇನಂದ್ರೆ, ಒಂದು ನಮಗೆ ಸಂದೇಹ ಬಂದರೆ, ಏನು ಸಂದೇಹ, ಜೀವಚಿತ ಜೀವ ಸ್ವಭಾವಕ್ಕೆ ಕಾಲಕೃತಸ್ಯ ಅಂದ್ರೆ ಕಾಲಕೃತಸ್ಯ ಅಂದ್ರೆ ಕಾಲದಿಂದ ಅಂದ್ರೆ ಸಾಧಾರಣ ಅಂದ್ರೆ ಸ್ವಾಭಾವಿಕ ಕಾರಣಗಳಿಂದ ಬಿಂಬನಾಶಾದಿ ನಿಮಿತ್ತ ಕೃತಸ್ಯ ಅಂದ್ರೆ ಬಿಂಬನಾಶ, ಅದೇ ವಿಧವಾಗಿ ಬಿಂಬ ಪ್ರತಿಬಿಂಬ ಸನ್ನಿಧಿ ನಾಶ ಇಲ್ಲ ಅದೇ ವಿಧವಾಗಿ ಉಪಾಧಿ ನಾಶ ಇತ್ಯಾದಿಗಳಿಂದ ನಾಶ ಇಲ್ಲದೇ ಇದ್ರೂ ಕೂಡ ನಾಶಸ್ಯ ಅಭಾವೇ ಅಪಿ ನಾಶ ಇಲ್ಲದೇ ಇದ್ದರೂ ಕೂಡ ದಕ್ಷ ಶಿರಚ್ಛೇದ ಇವ ದಕ್ಷ ಪ್ರಜಾಪತಿಯ ಶಿರಸ್ಸನ್ನು ಛೇದನೆ ಮಾಡುವುದು ಮುಂತಾದ ಶಸ್ತ್ರ ಕಾರಣಗಳಂತೆ ಶಸ್ತ್ರಾದಿ ಪ್ರಬಲ ಹೇತುನ ಶಸ್ತ್ರಾದಿಗಳ ಪ್ರಬಲ ಕಾರಣದಿಂದ ನಾಶ ಅಸ್ತಿ ನಾಶ ಇರಬಹುದಾ ಕಿಂ ಇತ್ಯತಃ ಆಯುಧವಾದ ಸಂದೇಹ ಬಂದರೆ ಹೇಳ್ತಾ ಇದ್ದಾರೆ ನ ಏನಮ್ಮಿತಿ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಏನಂ ದೇಹಿ ಇತಿ ಪ್ರಕೃತಂ ಜೀವಂ, ಏನಂದ್ರೆ ಈ ಪ್ರಕೃತ ಈ ಜೀವನನ್ನು ನ ಕ್ಲೇದಯಂತಿ ಅಂದ್ರೆ ತೊಯಿಸುವುದಿಲ್ಲ ಅನ್ನೋದಕ್ಕೆ ಮೃದುಕರಣೇನ ಮೃದುಕರಣ ಅದನ್ನು ಸಾಫನ್ ಮಾಡುವುದರ ಅಂದ್ರೆ ತೊಯಿಸುವುದಂದ್ರೆ ಸಾಫನ್ ಮಾಡಿಬಿಟ್ಟು ಶಿಥಿಲಂ ನ ಕುರುವಂತಿ ಅದನ್ನು ಶಿಥಿಲ ಮಾಡಿಬಿಡುವುದಂದ್ರೆ ತೊಯಿಸ್ಬಿಟ್ಟು ಸಾಫನ್ ಮಾಡಿಬಿಟ್ಟು ಡೆಸ್ಟ್ರಾಯ್ ಮಾಡಬಹುದು ಅಂತ ಅನ್ಕೊಂಡ್ರೆ ಆ ವಿಧವಾಗಿ ಮಾಡ್ಲಿಕ್ಕಾಗೋದಿಲ್ಲ. ಅಷ್ಟೇ ಅಲ್ಲದೆ ಮಿಕ್ಕ ವಿಧವಾಗಿ ಕೂಡ ಶಸ್ತ್ರಗಳು ಛೇದನೆ ಮಾಡಲಾರವು, ಬೆಂಕಿ ಸುಡಲಾರದು, ನೀರು ತೊಯಿಸಲಾರದು, ಗಾಳಿ ಒಣಗಿಸಲಾರದು ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ನೆಕ್ಸ್ಟ್ ಶ್ಲೋಕದಲ್ಲಿ ಅಚ್ಛೇದ್ಯ ಮದಾಹ್ಯಂ ಅನ್ನೋದು ಬಹಳ ವಿಸ್ತಾರವಾಗಿ ಭಾಷೆಯ ತಾತ್ಪರ್ಯಗಳಲ್ಲಿ ಗೀತಾ ವಿರುತಿಯಲ್ಲಿ ಕೂಡ ಬಹಳ ವಿಸ್ತಾರವಾಗಿ ಅನೇಕ ಪ್ರಮಾಣಗಳಿಂದ ಅನೇಕ ವಿಷಯಗಳನ್ನು ನಮಗೆ ತಿಳಿಸ್ತಾರೆ. ಅದನ್ನು ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್, ಯಾಕಂದ್ರೆ ದಟ್ ವಿಲ್ ಆಕ್ಚುಲಿ ನೆಕ್ಸ್ಟ್ ವರ್ಸ್ ವಿಲ್ ಈ ಇವತ್ತಿನ ಕ್ಲಾಸ್ ನಲ್ಲಿ ಎರಡು ಶ್ಲೋಕಗಳನ್ನು ಭಾಷೆಯ ತಾತ್ಪರ್ಯ ವಿವೃತಿ ವಿ ಕಂಪ್ಲೀಟೆಡ್ ಆಕ್ಚುಲಿ ಬಹಳ ಲಾಟ್ ಆಫ್ ವಿಷಯಗಳನ್ನು ನಿಮ್ಮನ್ನು ಇವತ್ತು ಕವರ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೆಕ್ಸ್ಟ್ ಆಕ್ಚುಲಿ 3-4 ಕ್ಲಾಸಸ್ ಹೋಗಬಹುದು. ನೆಕ್ಸ್ಟ್ ಶ್ಲೋಕ ಬಹಳ ವಿಸ್ತಾರವಾಗಿದೆ 24ನೇ ಶ್ಲೋಕ, ಅದನ್ನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಕೃಷ್ಣಾರ್ಪಣಮಸ್ತು. ಯಾವ್ದಾನ ಕ್ವಶನ್ಸ್ ಇದ್ರೆ ಕೇಳಿರಿ. ಕಾಯೇನ ವಾಚ ಮನಸ್ಸಿಂದಿರುವ ಬುದ್ಧಾತ್ಮನ ವಾ ಅನುಸ ಸ್ವಭಾವಾತ್ ಕರೋಮಿ ಯದ್ಯ ಸಕಲಂ ಪ್ರಸ್ಮೈ ನಾರಾಯಣಾಯ ಸಮರ್ಪಯಾಮಿ.